ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ದೇವರಾಜಕುಮಾರನೆ, ನೀನೆ ಆತ್ಮಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ಸಾಧ್ಯವು ನಮ್ಮ ಜೀವನ. ದೇವರಾಜಕುಮಾರನೆ, ನೀನೆ ಆತ್ಮಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ನಮ್ಮ ಜೀವನ. ದೇವರಾಜಕುಮಾರನೇ, ಬಂಧನದಲ್ಲಿ ಸಿಲುಕಿ ನರಳುವೆ ನಾನು, ಬಿಡಿಸಲು ನನಗೆ ಸಹಾಯಕಾರಿಲ್ಲ. ಪಾಪ ಬಂಧನದಲ್ಲಿ ಸಿಲುಕಿ ನರಳುವೆ ನಾನು, ಬಿಡಿಸಲು ನನಗೆ ಬಲದಿಂದ ಸಾಧ್ಯವು ನಮ್ಮ ಜೀವನ. ದೇವರಾಜಕುಮಾರನೇ, ನೀನೆ ಆತ್ಮಸ್ವರೂಪನೆ, ನಿನ್ನ ಕೃಪೆ ಬಲದಿಂದ ಸಾಧ್ಯವು ನಮ್ಮ ಜೀವನ. ದೇವರಾಜಕುಮಾರ
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಭಾಗ 5. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು, ಅದು ಪರಲೋಕ ರಾಜ್ಯ, ದೇವರು ವಾಗ್ದಾನ ಮಾಡಿದಂತಹ ಸ್ಥಳ. ಅದರ ವಿಚಾರವಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಪರಲೋಕದಲ್ಲಿ ಮನುಷ್ಯರ ಪುನರುತ್ಥಾನ ಹೊಂದಿದ ನಂತರ ಆ ಒಂದು ಸ್ಥಳದಲ್ಲಿ ಉತ್ತಮ ರೀತಿಯಲ್ಲಿ ಅಲ್ಲಿ ಮರಗಳು, ಗಿಡಗಳು, ಹೂವು, ಹಣ್ಣು, ಪ್ರಾಣಿಗಳು, ಈ ರೀತಿಯಾಗಿ ಆ ಸೌಂದರ್ಯವನ್ನು, ಆ ವೈಭವವನ್ನು, ಅವರ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಪರಲೋಕ ರಾಜ್ಯ ಇರತಕ್ಕಂಥದ್ದಾಗಿದೆ, ಅದರಲ್ಲಿ ನೀತಿವಂತರು ವಾಸವಾಗಿರ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಪರಲೋಕದಲ್ಲಿ ಜೀವಿಸುವಂತಹ ನೀತಿವಂತರು ಅವರು ನಿತ್ಯ ಯೌವನದ ಚೈತನ್ಯವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಸಂತೋಷವು ಯಾವಾಗಲೂ ಸಹ ಅಲ್ಲಿರತಕ್ಕಂಥದ್ದಾಗಿದೆ, ಅದು ಖಚಿತವಾಗಿರ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ನೋಡೋಣ. ಈ ವಿಚಾರವನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸರ್ವಸೃಷ್ಟಿಕರ್ತನು, ಎಲ್ಲವನ್ನ ಅರಿತಿರತಕ್ಕಂಥ ದೇವರು. ಸ್ವಾಮಿ, ಪರಲೋಕ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ. ಸ್ವಾಮಿ, ಆ ಪರಲೋಕದ ಮಹೋನ್ನತ ಸ್ಥಳದಲ್ಲಿ ಕುಳಿತು ನಮ್ಮನ್ನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೀಯ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಿನ್ನ ಸತ್ಯ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ನೀನು ನಮ್ಮ ಸಂಗಡಿಯರು, ಆತ್ಮನ ಮುಖಾಂತರವಾಗಿ ಮಾತನಾಡು. ಪರಿಶುದ್ಧಾತ್ಮನು ನಮ್ಮನ್ನು ಸಕಲ ಸತ್ಯದ ಕಡೆಗೆ ನಡೆಸುವಾಗೆ ಸಹಾಯ ಮಾಡು. ಸ್ವಾಮಿ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಪರಲೋಕ ರಾಜ್ಯದ ಆ ವೈಭವ, ಆ ಒಂದು ಮಹಿಮೆಯನ್ನು ಹರಿತುಕೊಂಡು ನಾವೆಲ್ಲರೂ ಸಹ ಈ ಒಂದು ಸಂದೇಶದ ಮೂಲಕವಾಗಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಕೇಳುವಂತಹ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರೀತಿಯ ಕೇಳುಗರೆ, ಪರಲೋಕದಲ್ಲಿ ನಾವು ಜೀವಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನಿತ್ಯ ಯೌವನದ ಚೈತನ್ಯ ಇರತಕ್ಕಂಥದ್ದಾಗಿದೆ. ಪಾಪದ ನಿಮಿತ್ತವಾಗಿ ಈ ಲೋಕದಲ್ಲಿ ಅನೇಕ ರೀತಿಯ ಕಷ್ಟಗಳು, ಅನೇಕ ರೀತಿಯ ನೋವು, ಅನೇಕ ರೀತಿಯಲ್ಲಿ ನಮಗೆ ಬಾಧೆಗಳು ಬಂತು. ಆ ಬಾಧೆಗಳ ನಿಮಿತ್ತವಾಗಿಯೇ ಮನುಷ್ಯನ ಒಂದು ಜೀವಿತ ದಿನದಿಂದ ದಿನಕ್ಕೆ ಅವನ ಆಯಸ್ಸು ಕಡಿಮೆ ಆಗ್ತಾ ಬಂತು. ಆದರೆ ಪರಲೋಕದಲ್ಲಿ ನಾವು ಯಾವ ರೀತಿಯಲ್ಲಿ ಇರ್ತಕ್ಕಂಥವರಾಗಿದ್ದೇವೆ ಅಂದರೆ, ಪ್ರತಿಯೊಬ್ಬರೂ ಸಹ ತಾವು ಸಾಯುವಾಗ ಯಾವ ಎತ್ತರದಲ್ಲಿದ್ದರೋ ಅದೇ ರೀತಿಯಾಗಿ ಸಮಾಧಿಯಿಂದ ಎದ್ದು ಬರುವಂಥವರಾಗಿದ್ದಾರೆ. ಅದರಲ್ಲಿ ಯಾವ ಬದಲಾವಣೆ ಇರುವುದಿಲ್ಲ. ಆದರೆ ಪುನರುತ್ಥಾನಗೊಂಡವರಲ್ಲಿ ಮುಂದಾಗಿ ನಿಂತುಕೊಳ್ಳುವ ಆದಾಮನು ಇತರರಿಗಿಂತ ಹೆಚ್ಚು ಎತ್ತರವಾಗಿದ್ದು ಘನಗಂಭೀರ್ಯ ರೂಪವಂತನಾಗಿದ್ದಾನೆ. ಆದರೆ ಎತ್ತರದಲ್ಲಿ ದೇವಕುಮಾರನಿಗಿಂತ ಸ್ವಲ್ಪ ಕಡಿಮೆ ಇರುವವನಾಗಿದ್ದಾನೆ. ಪಾಪ ಮಾಡಿದ ನಂತರ ಕ್ರಿಸ್ತನ ಬರೋಣದವರೆಗೆ ಹುಟ್ಟಿದ ಸಂತತಿಯವರ ಎತ್ತರಕ್ಕೆ ಹೋಲಿಸಿದಾಗ ಅವನು ಅವರಿಗೆ ತದ್ವಿರುದ್ಧವಾಗಿದ್ದಾನೆ. ಈ ಒಂದು ವಿಷಯದಲ್ಲಿ ಪಾಪವು ಮನುಷ್ಯನ ಸಂತತಿಯಲ್ಲಿ ಅವರು ಮಾಡಿದಂತಹ ಒಂದು ಮಹಾಪಾಪದ ನಿಮಿತ್ತವಾಗಿ ಮಹಾ ಅವನತಿಯನ್ನು ನಾವು ಈ ಒಂದು ವಿಚಾರದಲ್ಲಿ ಕಾಣಬಹುದಾಗಿದೆ. ಆದರೆ ನೀತಿವಂತರೆಲ್ಲರೂ ಸಹ ಚೈತನ್ಯ ಹಾಗೂ ನಿತ್ಯ ಯೌವನದ ಉತ್ಸಾಹದಿಂದ ಪುನರುತ್ಥಾನಗೊಳ್ಳುವವರಾಗಿದ್ದಾರೆ. ದೀರ್ಘಕಾಲದಿಂದ ಕಳೆದುಕೊಂಡಿರುವ ಏದೆನ್ ತೋಟದ ಜೀವವೃಕ್ಷದ ಹಣ್ಣನ್ನು ತಿನ್ನುವ ಅವರೆಲ್ಲರೂ ಜಗತ್ತಿನ ಆರಂಭದಿಂದಲೇ ದೇವರ ಮಹಿಮೆಯನ್ನು ಹೊಂದಿ ಸಂಪೂರ್ಣ ಉನ್ನತ ಸ್ಥಿತಿಗೆ ಅವರು ಬೆಳೆಯುವವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಕ್ರಿಸ್ತನು ಎರಡನೇ ಸಾರಿ ಬರುವಂಥ ಸಂದರ್ಭದಲ್ಲಿ ಕ್ರಿಸ್ತನಲ್ಲಿ ಸತ್ತಂತಹ ನೀತಿವಂತರು ಪುನರುತ್ಥಾನಗೊಳ್ಳುವಂಥವರಾಗಿದ್ದಾರೆ. ಜೀವದಿಂದ ಇರತಕ್ಕಂತಹ ಜನಗಳು ಪಕ್ಕನೆ ಹೊಯ್ಯಲ್ಪಡುವಂಥವರಾಗಿದ್ದಾರೆ. ಆದರೆ ನಾವು ಇಲ್ಲಿ ಗಮನಿಸಬೇಕಾದಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂದರೆ, ಲಯವಾದಂತಹ ಈ ದೇಹ ನಿರ್ಲಯತ್ವವನ್ನು ಪಡ್ಕೊಳ್ತಕ್ಕಂಥದ್ದಾಗಿದೆ. ನಾಶವಾಗುವಂತಹ ಈ ದೇಹ ಎರಡನೇ ಸಾರಿ ಕ್ರಿಸ್ತನು ಬಂದು ನಮ್ಮನ್ನು ಹೆಬ್ಬಿಸುವಾಗ ನೀತಿವಂತರ ದೇಹಗಳು ಲಯವತ್ವವನ್ನು ಪಡ್ಕೊಳ್ತಕ್ಕಂಥದ್ದಾಗಿದೆ. ಅದು ಎಂದಿಗೂ ಸಹ ನಾಶವಾಗದಂತಹ ದೇಹವಾಗಿ ಇರತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಸಾಯ್ತಕ್ಕಂಥವರಾಗಿದ್ದೇವೋ ಅದೇ ಎತ್ತರಕ್ಕೆ ನಾವು ಸಮಾಧಿಯಿಂದ ಬರುವಂಥವರಾಗಿದ್ದೇವೆ. ಅಲ್ಲಿ ನಮ್ಮ ಪಿತೃವಾದಂತಹ ಮೊದಲನೆಯ ವ್ಯಕ್ತಿ ಆದಾಮ ದೇವರ ಸ್ವರೂಪಕ್ಕೆ ತಕ್ಕಂತೆ ಸೃಷ್ಟಿಸಲ್ಪಟ್ಟಂಥ ವ್ಯಕ್ತಿ. ಅವನ ಎತ್ತರ ಬಹಳ ಎತ್ತರವಾಗಿರ್ತಕ್ಕಂಥದ್ದಾಗಿದೆ. ಆದರೆ ಪಾಪದ ನಿಮಿತ್ತವಾಗಿ ನಮ್ಮ ಆಯುಷ್ಕಾಲವೂ ಸಹ ಕಡಿಮೆ ಆಯಿತು. ಪಾಪದ ನಿಮಿತ್ತವಾಗಿ ರೋಗ ರುಜಿನಗಳು ಬಂದು ನಮ್ಮ ಒಂದು ಬೆಳವಣಿಗೆ ಸಹ ಕಡಿಮೆ ಆಯಿತು. ಒಬ್ಬ ವ್ಯಕ್ತಿ ಎತ್ತರ, ಒಬ್ಬ ವ್ಯಕ್ತಿ ಗಿಡ್ಡ, ಒಬ್ಬ ವ್ಯಕ್ತಿಯಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳನ್ನು ನಾವು ಇವತ್ತು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ನೀತಿವಂತರಾಗಿ ಮರಣ ಹೊಂದಿದರೆ ಪುನರುತ್ಥಾನಗೊಳ್ಳುವಂಥವರಾಗಿದ್ದೇವೆ. ಆದರೆ ಇಲ್ಲಿ ನೋಡುವಂತಹ ಒಂದು ವ್ಯತ್ಯಾಸ, ಪರಲೋಕಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜೀವ ವೃಕ್ಷದ ಹಣ್ಣನ್ನು ತಿನ್ನುವಂತಹ ಸಂದರ್ಭದಲ್ಲಿ ನಾವು ಪ್ರತಿನಿತ್ಯವೂ ಸಹ ಆದಾಮನ ಆ ಒಂದು ಎತ್ತರಕ್ಕೆ ಬೆಳೆಯುವಂಥವರಾಗಿದ್ದೇವೆ. ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳೆಲ್ಲವೂ ಸಹ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಆ ಒಂದು ಎರಡು ಬದಿಗಳಲ್ಲಿ ಇರತಕ್ಕಂತಹ ಆ ಮರದ ಹಣ್ಣು ತಿಂಗಳಿಗೆ ತಿಂಗಳಿಗೆ ಪ್ರತಿ ತಿಂಗಳು ಸಹ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಕೊಡ್ತಕ್ಕಂಥದ್ದಾಗಿದೆ. ಅದರ ಎಲೆಗಳು ನಮ್ಮಲ್ಲಿರ್ತಕ್ಕಂತಹ ನ್ಯೂನತೆಗಳನ್ನು, ನಮ್ಮಲ್ಲಿರ್ತಕ್ಕಂತಹ ಬಲಹೀನತೆಗಳನ್ನು, ರೋಗಗಳನ್ನು ಅದು ವಾಸಿ ಮಾಡ್ತಕ್ಕಂಥದ್ದಾಗಿದೆ. ಆದರೆ ನಾವು ಪುನರುತ್ಥಾನಗೊಂಡಂಥ ಸಂದರ್ಭದಲ್ಲಿ ಆದಾಮ ಎತ್ತರಕ್ಕಿರ್ತಕ್ಕಂಥನಾಗಿದ್ದಾನೆ. ಆದರೆ ನಾವು ಅವನನ್ನು ಹೇಗೆ ನೋಡ್ತಕ್ಕಂಥವರಾಗಿದ್ದೇವೆ ಅಂದರೆ ನಾವು ಮೇಲಕ್ಕೆ ನಮ್ಮ ಕತ್ತುಗಳನ್ನು ಎತ್ತಿ ನೋಡುವಂಥವರಾಗಿದ್ದೇವೆ, ಅಷ್ಟು ಎತ್ತರಕ್ಕಿರ್ತಕ್ಕಂಥವರಾಗಿದ್ದಾನೆ. ಆದರೆ ನಾವು ಪಾಪದ ನಿಮಿತ್ತವಾಗಿ ಕುಬ್ಜರಾಗಿದ್ದೇವೆ. ಆದರೆ ಕ್ರಿಸ್ತನು ಎರಡನೇ ಸಾರಿ ಬಂದು ನಾವು ಪರಲೋಕಕ್ಕೆ ಹೋದಾಗ ಆ ಒಂದು ಜೀವವೃಕ್ಷದ ಹಣ್ಣನ್ನು ತಿನ್ನುವುದರ ಮೂಲಕವಾಗಿ ನಾವು ಜಗತ್ತಿನ ಆರಂಭದಲ್ಲಿ ದೇವರು ಆದಾಮನನ್ನು ಹೇಗೆ ಸೃಷ್ಟಿ ಮಾಡಿದನೋ ಅವನ ಸ್ವರೂಪಕ್ಕೆ ತಕ್ಕಂತೆ ನಾವು ಬದಲಾಗ್ತಕ್ಕಂಥವರಾಗಿದ್ದೇವೆ, ಬೆಳೀತಕ್ಕಂಥವರಾಗಿದ್ದೇವೆ. ಆದಾಮನು ಈಗಿರುವ ಮಾನವ ಸಂತತಿಯವರಿಗಿಂತ 20 ಪಟ್ಟು ಹೆಚ್ಚು ಚೈತನ್ಯ ಶಕ್ತಿಯನ್ನು ದೇವರು ಉಂಟು ಮಾಡಿದಾಗ ಹೊಂದಿದನು. ನಾವು ಇದನ್ನು ಯೋಚಿಸಬೇಕಾದಂಥ ವಿಚಾರ ಪ್ರಿಯ ಕೇಳುಗರೆ, ಗಮನಿಸಬೇಕಾದಂಥ ಒಂದು ವಿಚಾರವೇನೆಂದರೆ ಇಲ್ಲಿ ಆದಾಮನನ್ನು ದೇವರು ತನ್ನ ಸ್ವಂತ ಸ್ವರೂಪಕ್ಕೆ ತಕ್ಕಂತೆ ತನ್ನ ಕೈಗಳಿಂದ ಸೃಷ್ಟಿ ಮಾಡಿದಾಗ ಅವನು 20 ಪಟ್ಟು ಹೆಚ್ಚು ಚೈತನ್ಯ ಶಕ್ತಿಯನ್ನು ಹೊಂದಿದನು. ಅವನು ಸೌಂದರ್ಯ ಉಳ್ಳವನಾಗಿದ್ದನು, ಎತ್ತರ ಉಳ್ಳಂಥ ಆಗಿದ್ದನು, ಬಲಶಾಲಿ ಉಳ್ಳಂಥ ವ್ಯಕ್ತಿ ಆಗಿದ್ದನು, ಎಲ್ಲ ರೀತಿಯ ಜ್ಞಾನ ವಿವೇಚನೆಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಆಗಿದ್ದನು. ಚೈತನ್ಯ ಶಕ್ತಿಯನ್ನು ದೇವರು ಅವನಿಗೆ ನೀಡಿದ್ದನು. ಎಲ್ಲ ರೀತಿಯಲ್ಲೂ ಅವನು ಉತ್ತಮ ರೀತಿಯಲ್ಲಿದ್ದನು. ಆದರೆ ಪಾಪದ ನಿಮಿತ್ತವಾಗಿ ಅವನು ಎಲ್ಲವನ್ನ ಕಳೆದುಕೊಂಡನು ಎಂಬುದಾಗಿ ನಾವು ನೋಡುವಂತೆಯವರಾಗಿದ್ದಾವೆ. ಅಷ್ಟು ಮಾತ್ರ ಅಲ್ಲದೆ ಹಿಂದಿನ ಸಂತತಿಯವರು ದೇವರ ನೈಸರ್ಗಿಕ ನಿಯಮ ಉಲ್ಲಂಘಿಸಿ ತಮ್ಮ ದುರಭ್ಯಾಸಗಳ ಜೀವನ ಶೈಲಿಯಿಂದ ಈ ಲೋಕದಿಂದ ಎಂದು ನಾಶವಾಗುತ್ತಿದ್ದರು. ಹೌದು ಪ್ರಿಯ ಕೇಳುಗರೆ, ನಾವು ಯಾಕೆ ಆದಾಮನ ಸಂತತಿಯಿಂದ ನಾವು ಸ್ವಲ್ಪ ಪ್ರತಿನಿತ್ಯವೂ ಸಹ ನಮ್ಮ ಜೀವಿತ ಕಡಿಮೆ ವಯಸ್ಸಾಗಿರಬಹುದು ಅಥವಾ ಕಡಿಮೆ ಎತ್ತರವಾಗಿರಬಹುದು ಅಥವಾ ಬೇರೆ ಬೇರೆ ನ್ಯೂನತೆಗಳಿದ್ದಾಯೆಂದರೆ ನಮ್ಮ ಎಲ್ಲ ರೀತಿಯ ಮನುಷ್ಯನ ದುರಭ್ಯಾಸಗಳು. ಆತನ ದುರಭ್ಯಾಸದ ನಿಮಿತ್ತವಾಗಿ ಇವತ್ತಿನ ದಿನದಲ್ಲಿ ಮನುಷ್ಯರಲ್ಲಿ ನಾನಾ ವಿಧವಾದಂತಹ ಬಲಹೀನತೆಗಳು, ನ್ಯೂನತೆಗಳು, ರೋಗ ರುಜಿನಗಳು, ಬೇರೆ ಬೇರೆ ರೀತಿಯಲ್ಲಿ ನಾವು ವ್ಯತ್ಯಾಸಗಳನ್ನು ನೋಡುವಂಥವರಾಗಿದ್ದೇವೆ. ಅದಕ್ಕೆಲ್ಲದಕ್ಕೂ ಕಾರಣ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಮನುಷ್ಯ ದೇವರು ಹೇಳಿರ್ತಕ್ಕಂತಹ ಜೀವನ ಶೈಲಿಗೆ ಬದಲಾಗಿ ಲೌಕಿಕವಾದಂತಹ ಜೀವನ ಶೈಲಿಯ ಚಟಗಳಿಗೆ ಒಳಗಾಗಿ ದುರಭ್ಯಾಸಗಳಿಗೆ ಒಳಗಾದ ನಿಮಿತ್ತವಾಗಿ ಆತನು ಏನು ದೇವರು ಆದಾಮನನ್ನು ಸೃಷ್ಟಿಸಬೇಕಾದರೆ ಅವನ ಸ್ವರೂಪ ಯಾವ ರೀತಿಯಾಗಿತ್ತು ಅದನ್ನು ಕಳೆದುಕೊಳ್ಳುವಂಥವನಾಗಿದ್ದಾನೆ. ಆದ್ದರಿಂದ ಪ್ರಿಯ ಕೇಳುಗರೆ, ನಾವು ಆದಿಕಾಂಡ ಪುಸ್ತಕದಲ್ಲಿಯೇ ನಾವು ಗಮನಿಸಬೇಕಾದರೆ ಆದಾಮ ಜೀವಿಸಿದಂಥ ವರ್ಷ ಏನು, ಮೆತ್ತೂಸಲ ಜೀವಿಸಿದಂಥ ವರ್ಷವೇನು, ನೋವ ಜೀವಿಸಿದಂಥ ವರ್ಷವೇನು, ಅಬ್ರಹಾಮ, ಆ ನಂತರ ಬಂದಂತಹ ಯಾಕೋಬ, ಈಸಾಕ, ಯೋಸೆಫ, ಇವರುಗಳು ಜೀವಿಸಿದಂತಹ ಒಂದು ವಿಚಾರಗಳನ್ನು ನಾವು ಗಮನಿಸುವುದಾದರೆ ಆದಾಮನಿಂದ ಆ ಜಲಪ್ರಳಯದ ಹೊರಗೂ ಸಹ ನಾವು ಗಮನಿಸುವಂತಹ ವಿಚಾರವೇನೆಂದರೆ ಎಲ್ಲರೂ ಸಹ ದೇವರ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡಿರ್ತಕ್ಕಂತಹ ಕಾಯಿ ಪಲ್ಯ ಹಣ್ಣುಗಳನ್ನು ತಿಂದು ಅವರು ಉತ್ತಮ ರೀತಿಯಲ್ಲಿ ಅನೇಕ ವರ್ಷಗಳ ಕಾಲ, 10 ಹೆಚ್ಚು ವರ್ಷಗಳ ಕಾಲ, 900ಕ್ಕಿಂತಲೂ ಮೇಲೆ ವರ್ಷಗಳ ಕಾಲ ಅವರು ಜೀವಿಸಿದ್ದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಅನಂತರ ನಾವು ನೋಡುವಂತಹ ವಿಚಾರವೇನೆಂದರೆ ನೋವನ ಜಲಪ್ರಳಯದ ನಂತರ ದೇವರು ಮನುಷ್ಯನಿಗೆ ಪ್ರಾಣಿಗಳನ್ನು ಅದರ ಮಾಂಸವನ್ನು ತಿನ್ನುವಂತೆ ಹೇಳುವಂಥವನಾಗಿದ್ದಾನೆ. ಯಾಕೆಂದರೆ ನೋವನು ಆ ನಾವೆಯಿಂದ ಹೊರಗೆ ಬಂದಾಗ ಈ ಲೋಕದಲ್ಲಿ ಯಾವುದೇ ರೀತಿಯಾದಂತಹ ಗಿಡಗಳಿರಲಿಲ್ಲ ಅಥವಾ ಮರಗಳು ಹಣ್ಣು ಹಂಪಲು ಯಾವುದೂ ಇರಲಿಲ್ಲ. ಅವರ ಆಹಾರಕ್ಕೆ ದೇವರು ಆ ನಾವೆ ಒಳಗಡೆ ಇರತಕ್ಕಂತಹ ಪ್ರಾಣಿಗಳನ್ನು, ಒಳ್ಳೆಯ ಪ್ರಾಣಿಗಳ ಮಾಂಸವನ್ನು ತಿನ್ನುವಂತೆ ಅವನ ಜೀವನವನ್ನು ಉತ್ತಮ ರೀತಿಯಲ್ಲಿ ಜೀವಿಸುವುದಕ್ಕೋಸ್ಕರ ಅದನ್ನು ದೇವರು ಅನುಮತಿಯನ್ನು ನೀಡುವಂಥವರಾಗಿದ್ದಾರೆ. ಆದರೆ ಇದು ಕಾಲಕ್ರಮೇಣ ಮನುಷ್ಯನು ಏನು ದೇವರು ಆದಾಮ ಅವಳು ನಂತರ ಬಂದಂತಹ ಆತನ ಸಂತತಿಗೆ ಜಲಪ್ರಳಯದವರೆಗೆ ಜೀವಿಸಿದಂತಹ ಸಂತತಿಗಳಿಗೆ ನೀಡಿದಂತಹ ಆ ನಿಜವಾದಂತಹ ಕಾಯಿ ಪಲ್ಯ ಹಣ್ಣು ಹಂಪಲು ಅವುಗಳನ್ನು ತಿನ್ನುವುದನ್ನು ಕಡಿಮೆ ಮಾಡುವುದರ ಮುಖಾಂತರವಾಗಿ ಮನುಷ್ಯ ಪ್ರತಿನಿತ್ಯವೂ ಸಹ ಈ ಒಂದು ಮಾಂಸಹಾರಿ ತನಕ್ಕೆ ಒಳಗಾಗಿ ಇವತ್ತಿನ ದಿನದಲ್ಲಿ ನಾವು ಜೀವಿಸುವಂಥ ಈ ಕೊನೆ ಕಾಲದಲ್ಲಿ ಬೇರೆ ಬೇರೆ ರೋಗಗಳಿಗೆ ಒಳಗಾಗ್ತಕ್ಕಂಥವನಾಗಿದ್ದಾನೆ ಮನುಷ್ಯ. ಮನುಷ್ಯನ ಆಯಸ್ಸು ಕಾಲವೂ ಸಹ ಕಡಿಮೆ ಆಗ್ತಕ್ಕಂಥದ್ದಾಗಿದೆ. ಕೀರ್ತನೆಗಾರ 70-80 ವರ್ಷಗಳ ಕಾಲವನ್ನು ನಿರ್ಧರಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಅದಕ್ಕಿಂತಲೂ ಮೊದಲೇ ಎಷ್ಟೋ ಜನ ಯೌವನಸ್ಥರು ಇವತ್ತು ಮರಣಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಕಾರಣವೇನೆಂದರೆ ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥ ವಿಚಾರವೇನೆಂದರೆ ಅದಕ್ಕೆ ಕಾರಣ ದೇವರು ಏನು ಹೇಳಿದ್ದನು, ಹಾದಿಯಲ್ಲಿ ಹಣ್ಣು ಹಂಪಲು ಅಥವಾ ಬೇರೆ ರೀತಿಯಾದಂಥ ಕಾಯಿ ಪಲ್ಯಗಳನ್ನು ತಿಂದು ಬದುಕಿ ಉತ್ತಮ ರೀತಿಯ ಜ್ಞಾನದಿಂದ ಜೀವಿಸಬೇಕೆನ್ನುವುದೇ ಆತನ ಉದ್ದೇಶವಾಗಿತ್ತು. ಆದರೆ ಮನುಷ್ಯರು ಇವತ್ತು ಅವುಗಳನ್ನು ಮರೆತು ಮಾಂಸಾಹಾರಕ್ಕೆ ಹೆಚ್ಚು ಒಳಗಾಗಿ ಆ ಪ್ರಾಣಿಗಳ ಮಾಂಸ ಬೇರೆ ಬೇರೆ ರೀತಿಯ ರೋಗಗಳಿಂದ ಇರತಕ್ಕಂತಹ ಮಾಂಸ ಬೇರೆ ಬೇರೆ ರೀತಿಯಾದಂತಹ ಮದ್ದುಗಳನ್ನು ಅವುಗಳಿಗೆ ಹಾಕಿ ಬೆಳೆಸಿದಂತಹ ಆ ಪ್ರಾಣಿಯ ಮಾಂಸಗಳನ್ನು ತಿನ್ನುವುದರ ಮುಖಾಂತರವಾಗಿ ಮನುಷ್ಯನಿಗೆ ಅವುಗಳಿಗೆ ಬರತಕ್ಕಂಥ ರೋಗ ಇವತ್ತು ಮನುಷ್ಯನಿಗೆ ಬಂದು ಮನುಷ್ಯನಿಗೆ ಅತಿ ಹೆಚ್ಚಾಗಿ ಕಾಡ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಮನುಷ್ಯ ಯಾವಾಗ ಮರಣವಂತಕ್ಕಂಥನಾಗಿದ್ದಾನೆ ಎನ್ನುವಂತಹ ಅರಿವಿಲ್ಲದೆ ಜೀವಿಸ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದಾನಿಯೇಲನ ಪುಸ್ತಕದಲ್ಲಿ ನಮಗೆ ಅನೇಕ ರೀತಿಯ ಉದಾಹರಣೆಗಳನ್ನು ನೋಡುವಂಥವರಾಗಿದ್ದೇವೆ. ಅಲ್ಲಿ ರಾಜ ಭೋಜನವನ್ನು ದಾನಿಯೇಲ್ ಶಾದ್ರಕ್ ಮೇಶಕ್ ಅಭಿನವಗೆ ನೆಬುಕದ್ನೆಜರ್ ರಾಜನು ಸಿದ್ಧಪಡಿಸಿದನು. ಆದರೆ ನೆಬುಕದ್ನೆಜರ್ ರಾಜನು ಸಿದ್ಧಪಡಿಸಿದಂತಹ ಆ ರಾಜ ಭೋಜನವನ್ನು ದಾನಿಯೇಲ ಮತ್ತು ಆತನ ಸ್ನೇಹಿತರು ತೆಗೆದುಕೊಳ್ಳಲಿಲ್ಲ. ಅವರು ನಮಗೆ ಕಾಯಿ ಪಲ್ಯ ಹಣ್ಣು ನೀರನ್ನು ಕುಡಿರಿ ಎಂಬುದಾಗಿ 10 ದಿನಗಳ ಕಾಲ ಅವರನ್ನು ಪರೀಕ್ಷೆ ಮಾಡಿದಾಗ ಅವರು ಇತರರಿಗಿಂತ ಯಾರು ಆ ಒಂದು ರಾಜ ಭೋಜನ ಇರತಕ್ಕಂತಹ ಮಾಂಸಾಹಾರ ಅಥವಾ ಪಾನ ಬೇರೆ ಯಾವುದೇ ಇಲ್ಲ ಇತ್ತೋ ಅಶುದ್ಧವಾದ ಪ್ರಾಣಿಗಳ ಆ ಒಂದು ಮಾಂಸವನ್ನು ತಿಂದಂತಹ ವ್ಯಕ್ತಿಗಳಿಗಿಂತ ಇವರು 10 ಪಟ್ಟು ಜ್ಞಾನದಲ್ಲಿ ವಿವೇಕದಲ್ಲಿ ಶ್ರೀಮಂತರಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಷ್ಟು ಪ್ರವೀಣರಾಗಿದ್ದರು ಎಂಬುದಾಗಿ ನಾವು ನೋಡುವಂತೇವರಾಗಿದ್ದೇವೆ. ಕಾರಣ ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲೂ ಸಹ ನಮಗೆ 10 ಪಟ್ಟು ದಾನಿಯೇಲಿಗೆ ಸಿಕ್ಕಿದಂತಹ ಆಶೀರ್ವಾದ, ಆತನ ಸ್ನೇಹಿತರಿಗೆ ಸಿಕ್ಕಿದಂತಹ ಆಶೀರ್ವಾದ. ನಾವು ಚೈತನ್ಯ ಸ್ವರೂಪರಾಗಿ ನಾವು ಉತ್ತಮ ಆರೋಗ್ಯದಿಂದ ಇರಬೇಕೆಂದರೆ ದೇವರು ಮನುಷ್ಯನಿಗೆ ನಿರ್ಮಿಸಿದಂತಹ ಜೀವನ ಶೈಲಿ, ಅದರಲ್ಲೂ ಸಹ ಆಹಾರ ಪದ್ಧತಿಯ ಜೀವನ ಶೈಲಿಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾಕೆಂದರೆ ಪರಲೋಕಕ್ಕೆ ಹೋಗ್ತಕ್ಕಂಥ ನಾವು ನಮ್ಮ ಗುಣ ಈ ಲೋಕದಲ್ಲಿ ಬದಲಾವಣೆ ಹೊಂದಬೇಕು. ಪರಲೋಕಕ್ಕೆ ಹೋಗುವಂತಹ ನಾವುಗಳು ಅಲ್ಲಿ ಪರಲೋಕದಲ್ಲಿ ಯಾವುದೇ ರೀತಿಯಾದಂಥ ಮಾಂಸಾಹಾರ ಇರುವುದಿಲ್ಲ. ಅಲ್ಲಿ ಪಲ್ಯ ಕಾಯಿ ಹಣ್ಣು ಹಂಪಲು ಇವುಗಳನ್ನು ನಾವು ತಿಂತಕ್ಕಂಥವರಾಗಿದ್ದೇವೆ. ಅವುಗಳ ಅಭ್ಯಾಸವನ್ನು ನಾವು ಈ ಲೋಕದಲ್ಲಿ ಇರಬೇಕಾದರೆ ಬೆಳೆಸಿಕೊಳ್ಳಬೇಕು. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ನಾವು ಪರಲೋಕದ ಪ್ರಾರ್ಥನೆಯಲ್ಲಿ ಮಾಡುವಂಥವರಾಗಿದ್ದೇವೆ. ಆದರೆ ಪರಲೋಕದಲ್ಲಿ ಆತನ ಚಿತ್ತ ಏನು, ಅದು ಭೂಲೋಕದಲ್ಲಿ ನೆರವೇರಬೇಕೆಂದರೆ ಪರಲೋಕದಲ್ಲಿ ಯಾವ ರೀತಿಯ ಆಹಾರ ಪದ್ಧತಿ ಇರತಕ್ಕಂಥದ್ದಾಗಿದೆ, ಪರಲೋಕಕ್ಕೆ ಹೋಗ್ತಕ್ಕಂಥ ನೀತಿವಂತರು ಯಾವ ರೀತಿಯಲ್ಲಿ ಜೀವಿಸಬೇಕು ಅಲ್ಲಿ, ಅದು ಈ ಲೋಕದಲ್ಲಿ ನಾವು ಜೀವಿಸಿದಾಗ ಮಾತ್ರ ನಾವು ಆ ಲೋಕದಲ್ಲಿ ಅದನ್ನು ಜೀವಿಸಲು ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಾಗಿ ನಾವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಈ ಲೋಕದಿಂದ ನಾವು ಏನನ್ನ ತೆಗೆದುಕೊಂಡು ಹೋಗುವುದಿಲ್ಲ. ಈ ಲೋಕದಿಂದ ಪರಲೋಕಕ್ಕೆ ನಾವು ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದೇ ಒಂದು ವಿಚಾರ, ಅದು ನಮ್ಮ ಗುಣ ಮಾತ್ರ. ಆ ಗುಣ ಪರಲೋಕಕ್ಕೆ ಮೆಚ್ಚುಗೆಯಾದ ರೀತಿಯಲ್ಲಿ ಈ ಲೋಕದಲ್ಲಿ ಆ ಗುಣಗಳು ಬದಲಾವಣೆ ಹೊಂದಬೇಕು. ಯಾಕೆಂದರೆ ಅದನ್ನು ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯ. ಪರಲೋಕದಲ್ಲಿ ಯಾರಿಗೂ ಸಹ ಮಲಗುವ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳಬೇಕಾದಂಥ ಅಗತ್ಯ ಇರುವುದಿಲ್ಲ, ಹಾಗೂ ಬಯಸುವುದೂ ಇಲ್ಲ. ಯಾಕೆ? ಯಾಕೆಂದರೆ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಪಾಪದ ನಿಮಿತ್ತವಾಗಿ ದೇವರು ಆದಾಮನಿಗೆ ಹೇಳಿದರು, ನೀನು ಬೆವರನ್ನು ಸುರಿಸಿ ಕಷ್ಟಪಟ್ಟು ದುಡಿದು ನೀನು ಜೀವನವನ್ನು ನಡೆಸ್ತೀಯ ಅಂತಕ್ಕಂಥದ್ದಾಗಿ ಹೇಳಿದರು. ಆದರೆ ಪರಲೋಕದಲ್ಲಿ ನಾವು ಹೋಗಿ ಅಲ್ಲಿ ಸೇರಬೇಕಾದರೆ, ನೀತಿವಂತರಾಗಿ ನಾವು ಜೀವಿಸಬೇಕಾದರೆ ಅಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಆಯಸ್ಸಾಗುವುದಿಲ್ಲ, ಯಾವುದೇ ರೀತಿಯಲ್ಲಿ ಬೆವರುವುದಿಲ್ಲ, ಯಾವುದೇ ರೀತಿಯಲ್ಲಿ ನಮಗೆ ಸುಸ್ತಾಯಿತು ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂಥನಾಗಿದ್ದೇನೆ, ಅಯ್ಯೋ ಸಾಕಾಯಿತು ನನಗೆ ಆಯಸವಾಯಿತು ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂಥವನಾಗಿದ್ದೇನೆ ಅನ್ನುವಂಥ ಅಗತ್ಯ ಇರುವುದಿಲ್ಲ. ಆ ರೀತಿಯಾದಂಥ ಒಂದು ಆಯಾಸ, ಆ ರೀತಿಯಾದಂಥ ಒಂದು ಸುಸ್ತು ಸಂಕಟ ನಮಗೆ ಬರುವುದಿಲ್ಲ. ಪ್ರಿಯ ಕೇಳುಗರೆ, ನೀತಿವಂತರಾಗಿ ಅಲೋಕದಲ್ಲಿ ಆದಾಮ ಹವಳು ಸಹ ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಅದೇ ರೀತಿಯಾಗಿ ಜೀವಿಸಿದರು. ಅದೇ ರೀತಿಯಾದಂಥ ಜೀವನವನ್ನು ನಾವು ಪರಲೋಕದಲ್ಲಿ ಹೋಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಯಾವಾಗಲೂ ಸಹ ಅಲ್ಲಿ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸುವಂತೆಯವರಾಗ್ತಕ್ಕಂಥವರಾಗಿದ್ದೇವೆ. ಆತನ ಚಿತ್ತ ನೆರವೇರುವಾಗ ಯಾವ ರೀತಿಯ ಆಯಾಸವೂ ಆಗುವುದಿಲ್ಲ. ನಾವು ಯಾವಾಗಲೂ ಬೆಳಕಿನಂತೆ ಚೈತನ್ಯ ಹೊಂದಿದವರಾಗಿರ್ತಕ್ಕಂಥವರಾಗಿದ್ದೇವೆ, ಹಾಗೂ ಅದು ನಿರಂತರಕ್ಕೂ ನಮ್ಮ ಜೊತೆ ಇರತಕ್ಕಂಥದ್ದಾಗಿದೆ. ಒಂದು ಸಾರಿ ನಾವು ಈ ಲೋಕದಲ್ಲಿ ಲಯವಾಗ್ತಕ್ಕಂಥ ದೇಹ ನಿರ್ಲಯವತ್ವವನ್ನು ಪಡ್ಕೊಳ್ತಕ್ಕಂಥದ್ದಾಗಿದೆ. ಆ ನಿರ್ಲಯವತ್ವವನ್ನು ಪಡ್ಕೊಂಡಂತಹ ಈ ದೇಹ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇರತಕ್ಕಂಥವರಾಗಿದ್ದೇವೆ ಅಂದರೆ, ಆದಾಮ ಮತ್ತು ಹವಳು ಯಾವ ರೀತಿಯಲ್ಲಿ ಪಾಪಕ್ಕೆ ಬೀಳುವುದಕ್ಕಿಂತ ಮೊದಲು ಇದ್ದರೂ ಅದಕ್ಕಿಂತ ಹೆಚ್ಚಿನ ರೀತಿಯಾದಂತಹ ಸಂತೋಷ, ಅದಕ್ಕಿಂತ ಹೆಚ್ಚಿನ ರೀತಿಯಾದಂಥ ಚೈತನ್ಯ, ಯೌವನ ಎಲ್ಲವೂ ಸಹ ನಮಗೆ ಇರ್ತಕ್ಕಂಥದ್ದಾಗಿದೆ. ನಮಗೆ ಆಯಾಸ ಇರುವುದಿಲ್ಲ, ನಮಗೆ ದುಃಖ ಇರುವುದಿಲ್ಲ, ನೋವು ಇರುವುದಿಲ್ಲ, ಕಣ್ಣೀರಿರುವುದಿಲ್ಲ, ಗೋಳಾಟ ಇರುವುದಿಲ್ಲ. ಸಂತೋಷವಾಗಿ ನಾವು ಅಲ್ಲಿ ಜೀವಿಸುವುದರ ಮೂಲಕವಾಗಿ ನಾವು ಯಾವಾಗಲೂ ಸಹ ಆತನನ್ನು ಮಹಿಮೆಪಡಿಸುವಂತವರಾಗಿರ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಜ್ಞಾನದ ಗಳಿಕೆಯಿಂದ ಮನಸ್ಸಿಗೆ ಯಾವುದೇ ಆಯಾಸವಾಗಲಿ ಅಥವಾ ಆಸಕ್ತಿ ಕುಂದುವುದಾಗಲಿ ಇರುವುದಿಲ್ಲ. ಪರಲೋಕದಲ್ಲಿ ಎಲ್ಲರೂ ಸಂಪೂರ್ಣ ಆರೋಗ್ಯದಿಂದ ಇರುವಂತೆಯವರಾಗಿರ್ತಕ್ಕಂಥವರಾಗಿದ್ದೇವೆ. ನಮ್ಮ ಜ್ಞಾನ ದಿನದಿಂದ ದಿನಕ್ಕೆ ಹೆಚ್ಚತಕ್ಕಂಥದ್ದಾಗಿದೆ. ಆತನ ಪಾದದ ಬಳಿಯಲ್ಲಿ ಕುಳಿತು ನಾವು ಅನೇಕ ಸತ್ಯಾರ್ಥಗಳನ್ನು, ಅನೇಕ ವಿಧವಾದಂತಹ ದೇವರ ರಕ್ಷಣೆ ಯೋಜನೆಗಳ ಬಗ್ಗೆ ನಾವು ಕಲಿತಕ್ಕಂಥವರಾಗಿದ್ದೇವೆ. ನಿತ್ಯ ನಿತ್ಯಕ್ಕೂ ಸಹ ದೇವದೂತರ ಸಂಗಡ ನಾವು ಇರತಕ್ಕಂಥವರಾಗಿದ್ದೇವೆ. ಅಲ್ಲಿ ಆಯಾಸ ಇರುವುದಿಲ್ಲ, ನಮಗೆ ನಮ್ಮ ಶಕ್ತಿ ಕುಂದು ಹೋಗುವುದಿಲ್ಲ. ಅಯ್ಯೋ ನನಗೆ 70 ವರ್ಷ ಆಯಿತು, 80 ವರ್ಷ ಆಯಿತು, 50 ವರ್ಷ ಆಯಿತು, ನನಗೆ ಸಾಕಾಗಿ ಹೋಯಿತು, ನನ್ನ ಶಕ್ತಿ ಕುಂದು ಹೋಯಿತು, ನನ್ನ ಜೀವನ ಸಾಕು ಎನ್ನುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಇರಬೇಕಾದ್ರೆ ನೆನೆಸ್ತಕ್ಕಂಥವರಾಗಿದ್ದೇವೆ. ಇನ್ನೇನು ನನ್ನ ಕತೆ ಮುಗೀತು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಿಯ ಕೇಳುಗರೆ, ನಮ್ಮ ಶಕ್ತಿ ಕುಂದು ಹೋಗುವುದಿಲ್ಲ, ನಮಗೆ ಆಯಾಸ ಆಗುವುದಿಲ್ಲ. ಸದಾ ಕಾಲವೂ ಸಹ ನಾವು ಅಲ್ಲಿ ಕ್ರಿಸ್ತನ ಜೊತೆಯಲ್ಲಿ ಇರತಕ್ಕಂಥವರಾಗಿದ್ದೇವೆ. ಆ ರೀತಿಯಾಗಿ ನಾವು ಪರಲೋಕದಲ್ಲಿ ಜೀವಿಸುವಂತೆಯವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ನಮ್ಮ ಒಂದು ಜೀವಿತ ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಇರಬೇಕಂದರೆ, ಪರಲೋಕದ ಚಿತ್ತಕ್ಕೆ ತಕ್ಕಂತೆ, ಆತನ ಚಿತ್ತಕ್ಕೆ ತಕ್ಕಂತೆ ನಾವು ಈ ಲೋಕದಲ್ಲಿ ಜೀವಿಸುವಂತೆಯವರಾಗಿರಬೇಕು. ನಿತ್ಯ ಯೌವನದ ಚೈತನ್ಯ ಸದಾಕಾಲ ಅಲ್ಲಿ ಇರತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಅನೇಕ ರೀತಿಯ ಅನಾರೋಗ್ಯದಿಂದ ಮರಣ ಹೊಂದತಕ್ಕಂಥವರಾಗಿದ್ದಾರೆ ಜನಗಳು. ಅನೇಕ ಅನಾರೋಗ್ಯದಿಂದ ಹಾಸಿಗೆನೇ ಹಿಡಿತಕ್ಕಂಥವರಾಗಿದ್ದಾರೆ. ಅನೇಕ ಅನಾರೋಗ್ಯದಿಂದ ಅವರು ನಡೆಯಲು ಸಾಧ್ಯ ಆಗ್ತಾ ಇಲ್ಲ. ಅನೇಕ ಅನಾರೋಗ್ಯಗಳಿಂದ ಬೇರೆ ಬೇರೆ ಸಮಸ್ಯೆಗಳೇ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆದರೆ ಪರಲೋಕದಲ್ಲಿ ಆ ರೀತಿಯಾದಂಥ ಯಾವುದೇ ಅನಾರೋಗ್ಯ ಇರುವುದಿಲ್ಲ. ನಾವು ಸಂಪೂರ್ಣವಾಗಿ ಆರೋಗ್ಯ ಭರಿತರಾಗಿರ್ತಕ್ಕಂಥವರಾಗಿದ್ದೇವೆ. ಅದಕ್ಕಾಗಿ ನಾನು ತಿಳಿಸಿದ ಪ್ರಿಯ ಕೇಳುಗರೆ, ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಮರದಲ್ಲಿ, ಜೀವವೃಕ್ಷದ ಮರದಲ್ಲಿರ್ತಕ್ಕಂತಹ ಆ ಒಂದು ಹಣ್ಣನ್ನು ನಾವು ತಿನ್ನುವಾಗ ನಮಗೆ ಆರೋಗ್ಯ ವೃದ್ಧಿಯಾಗ್ತಕ್ಕಂಥದ್ದಾಗಿದೆ. ನಮ್ಮ ನ್ಯೂನತೆಗಳೆಲ್ಲ ಬದಲಾಗ್ತಕ್ಕಂಥದ್ದಾಗಿದೆ. ನಮ್ಮ ಎಲ್ಲ ರೀತಿಯ ಕಷ್ಟ ನೋವುಗಳೆಲ್ಲ ಬದಲಾಗ್ತಕ್ಕಂಥದ್ದಾಗಿದೆ. ನಾವು ಆತ್ಮಿಕವಾಗಿ ಬೆಳೀತಕ್ಕಂಥವರಾಗಿದ್ದೇವೆ. ಜ್ಞಾನದಲ್ಲಿ 2 ಪಟ್ಟು ಹೆಚ್ಚಾಗಿ ಬೆಳೀತಕ್ಕಂಥವರಾಗಿದ್ದೇವೆ. ನಾವು ಆದಾಮನಿಗೆ ಸರಿಸಮಾನವಾಗಿ ಬೆಳೀತಕ್ಕಂಥವರಾಗಿದ್ದೇವೆ. ಆದಾಮನು ಯಾವ ರೀತಿಯಲ್ಲಿ ಇದನ್ನು ಸೃಷ್ಟಿಯಲ್ಲಿ ಅಂದರೆ 20 ಪಟ್ಟು ಹೆಚ್ಚು, ನಮ್ಮನ್ನು ಹೋಲಿಸಿಕೊಂಡ್ರೆ 20 ಪಟ್ಟು ಹೆಚ್ಚು ಅವನು ಚೈತನ್ಯ ಶಕ್ತಿ ಹೊಂದಿದ್ದನು. ಆ ರೀತಿಯಾದಂಥ ಬಲವನ್ನು ನಾವು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ನಾವು ಆ ಲೋಕಕ್ಕೆ ಹೋಗಬೇಕೆಂದರೆ ನಮ್ಮ ಜೀವನ ಶೈಲಿ, ನಮ್ಮ ನಡೆ ನುಡಿ, ನಮ್ಮ ಕ್ರಿಯೆಗಳು ಎಲ್ಲವೂ ಸಹ ಪರಲೋಕ ರಾಜ್ಯಕ್ಕೆ ತಕ್ಕಂತೆ ಇರಬೇಕಾಗಿದೆ. ಯಾಕೆಂದರೆ ನಾವು ಈ ಲೋಕದವರಲ್ಲ, ನಾವು ಪರಲೋಕದವರು. ಆ ರಾಜ್ಯಕ್ಕೆ ಹೋಗಬೇಕೆಂದರೆ ಆ ರಾಜ್ಯಕ್ಕೆ ಹೋಗ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಈ ಲೋಕದಲ್ಲಿ ನಾವು ಮಾಡಿಕೊಳ್ಳಬೇಕು. ಯಾಕೆಂದರೆ ದೇವರು ನಮಗೆ ಈ ಲೋಕದಲ್ಲಿ ಅನೇಕ ಪರೀಕ್ಷೆಗಳನ್ನು ಇಟ್ಟಿದ್ದಾನೆ. ಅನೇಕ ರೀತಿಯ ಸವಾಲುಗಳು ನಮ್ಮ ಮಧ್ಯೆ ಇದೆ, ಶೋಧನೆಗಳಿದೆ. ಅದನ್ನೆಲ್ಲ ಜಯಿಸಿದಾಗ ಮಾತ್ರ ದೇವರು ನಮಗೆ ಅದನ್ನು ಕೊಡ್ತಕ್ಕಂಥನಾಗಿದ್ದಾನೆ. ನಮ್ಮ ಒಂದು ನಿತ್ಯ ಯೌವನ ಚೈತನ್ಯ ಸದಾಕಾಲ ಇರಬೇಕೆಂಬುದಾಗಿ ನೀವು ಬಯಸುವುದಾದರೆ ಇಲ್ಲೇ ಈ ಲೋಕದಲ್ಲಿಯೇ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಮೆಚ್ಚುಗೆಯಾಗಿ ಜೀವಿಸುವಂಥವರಾಗಿ ಆಗೋಣ. ಯಾಕೆಂದರೆ ದೇವರ ಬರೋಣ ಶೀಘ್ರವಾಗಿದೆ. ಪರಲೋಕ ನಮ್ಮನ್ನು ಕೈಬೀಸಿ ಕರೀತಕ್ಕಂಥದ್ದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇದರ ಮುಂದುವರಿದ ಭಾಗವಾಗಿ ಪರಲೋಕದಲ್ಲಿ ಸದಾಕಾಲವು ಖಚಿತವಾದಂಥ ಸಂತೋಷ ಇರತಕ್ಕಂಥದ್ದಾಗಿದೆ ಹೇಗೆ ಅನ್ನುವಂತಹ ವಿಚಾರವನ್ನು ನಾವು ಮುಂದುವರಿದ ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ನೀನು ಸಮಾಧಾನದ ಪ್ರಭುವಾಗಿದ್ದೀಯ ಸ್ವಾಮಿ. ನೀ ಎರಡನೇ ಸಾರಿ ಈ ಲೋಕಕ್ಕೆ ಬರುವಂಥ ದೇವರಾಗಿದ್ದೀಯ. ಹೌದು ದೇವ, ಈ ಲಯವಾಗ್ತಕ್ಕಂತಹ ಈ ದೇಹ ನೀನು ಬರುವಾಗ ನಿರ್ಲಯತ್ವವನ್ನು ಪಡ್ಕೊಳ್ತಕ್ಕಂಥದ್ದಾಗಿದೆ. ನಾಶಕ್ನಕ್ಕೆ ಹೋಗ್ತಕ್ಕಂಥ ಈ ದೇಹ ನಿತ್ಯ ಜೀವವನ್ನು ಪಡ್ಕೊಳ್ತಕ್ಕಂಥದ್ದಾಗಿದೆ. ಪರಲೋಕಕ್ಕೆ ನಾವು ಹೋದಾಗ ಅಪ್ಪ ನಿನ್ನ ವಾಕ್ಯದಲ್ಲಿ ನೋಡಿದಂತೆ ನಿತ್ಯ ಯೌವನ ಚೈತನ್ಯ ಸದಾಕಾಲ ಇರತಕ್ಕಂಥದ್ದಾಗಿದೆ. ಅಲ್ಲಿ ಯಾವುದೇ ರೀತಿಯ ಅನಾರೋಗ್ಯಗಳಿರುವುದಿಲ್ಲ, ಸಂಪೂರ್ಣವಾದಂತಹ ಆರೋಗ್ಯದಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಸ್ವಾಮಿ. ಹೌದು ದೇವ, ನಮಗೆ ಆಯಾಸವಾಗುವುದಿಲ್ಲ, ನಮ್ಮ ಶಕ್ತಿ ಕುಂದಿ ಹೋಗುವುದಿಲ್ಲ ಅಂತಕ್ಕಂತಹ ವಾಗ್ದಾನವನ್ನು ನೀನು ಕೊಡ್ತಕ್ಕಂಥ ದೇವರಾಗಿದ್ದೀಯ. ಹೌದು ಸ್ವಾಮಿ, ನಮ್ಮ ಪಾಪದ ಜೀವಿತದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗು ಸ್ವಾಮಿ. ಹೌದು, ನೀನು ಎರಡನೇ ಸಾರಿ ಬರುವಾಗ ಸ್ವಾಮಿ ನಾವು ನಿನ್ನ ಪರಲೋಕ ರಾಜ್ಯದಲ್ಲಿ ಹೋಗಿ ಅಲ್ಲಿ ಸದಾಕಾಲ ನಿತ್ಯ ನಿತ್ಯಕ್ಕೂ ಚೈತನ್ಯದಿಂದ ಯೌವನದಿಂದ ಜೀವಿಸುವಂತಹ ಬಲವನ್ನು ನಮಗೆ ಕೊಡು ಸ್ವಾಮಿ. ಈ ವಾಗ್ದಾನಕ್ಕೋಸ್ಕರ ಸ್ತೋತ್ರ. ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಂಡು ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಖಾದ್ಯವಂತಕ್ಕಂಥ ಆ ಗುಂಪಿನಲ್ಲಿರುವ ಹಾಗೆ ನೀ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-333-2231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಕಷ್ಟ ಸಂಕಟಗಳು ಕರ್ತನ ನಾಮದಲ್ಲಿ ಎಲ್ಲನ ಗೆಲ್ಲುವೆ. ಕಣ್ಣೀರು ಚಿಂತೆಗಳು ಕಷ್ಟ ಸಂಕಟಗಳು ಕರ್ತನ ನಾಮದಲ್ಲಿ ಬಲದಿ